श्रीगुरुभ्यो नमः हरिः ओम् जगज्येष्ठनिभाकारम् जगदीशपदाश्रयम् जगदीतरविख्यातम् जगन्नाथगुरुम् भजे हरिकथामृतसारगुरुगणकरुणवृन्दावनितपेडुवे परमभगवद्भक्तहृदयानादरवेडुवधु मूर्नेदु अर्थपस्फुटम् प्रतिमे ಮರ ಲೋಹ ತಾಮ್ರ ರಜತ ಬಂಗಾರ ಮೊದಲಾದ ಮೊದಲಾದ ಧಾತುಗಳಿಂದ ತಯಾರಾದ ಶಿಲಾ ಶಿಲಾ ಅಂತ ಬರ್ಕೊಳ್ಳಿ ಹಾಗೆ ಚಿತ್ರದಿಂದ ಬರೆದಂತಹ ಪ್ರತಿಮೆಗಳಲ್ಲಿ ಅಥವಾ ರಂಗವಲ್ಲಿ ಮೊದಲಾದ ಸೈಕತದಿಂದ ಸೈಕತ ಸೈಕತ ಅಂದ್ರೆ ಉಸು ಸೈಕತದಿಂದ ಲಿಖಿತವಾದ ಮೂರ್ತಿಗಳಲ್ಲಿ ಶಾಲಗ್ರಾಮ ಭಗವಂತನೇ ಸ್ವಯಂ ತಾನೇ ಭಗವಂತನೇ ಸ್ವಯಂ ತಾನೇ ವ್ಯಕ್ತನಾದ ಶಾಲಗ್ರಾಮದಲ್ಲಿ ಗೋ ಪಶು ಜಾತಿಯಲ್ಲೇ ಪೂಜ್ಯವಾದ ಆಕಳಲ್ಲಿ ಅಭ್ಯಾಗತ ಆಹ್ವಾನದ ಮೇರೆಗೆ ಮನೆಗೆ ಬಂದವರು ಅತಿಥಿ ತಿಥಿ ನಕ್ಷತ್ರಾದಿಗಳು ನೋಡದೆ ಕರೆಯದವೇ ಮನೆಗೆ ಬಂದವರು ಶ್ರೀ ತುಳಸಿ ಲಕ್ಷ್ಮೀದೇವಿಯ ಪೂರ್ಣ ಸಂವಿಧಾನ ಪಾತ್ರಳಾದ ಶ್ರೀ ತುಳಸಿ ವೃಕ್ಷದಲ್ಲಿ ಪಿಪ್ಪಲ ಅರಳೆ ಗಿಡದಲ್ಲಿ ಯತಿ ಯತಿಗಳಲ್ಲಿ ವನಸ್ಥ ವಾನಪ್ರಸ್ಥರಾದವರಲ್ಲಿ ಗೃಹಸ್ಥ ಗೃಹಸ್ಥಾಶ್ರಮಿಗಳಲ್ಲಿ ವಟು ಬ್ರಹ್ಮಚಾರಿಗಳಲ್ಲಿ ಯಜಮಾನ ಯಜಮಾನನಲ್ಲಿ ಸ್ವಜನ ತನ್ನವರ ತನ್ನವರಲ್ಲಿ ಪರಜನ ಇನ್ನೊಬ್ಬರಲ್ಲಿ ಪೃಥ್ವಿ ಭೂಮಿಯಲ್ಲಿ ಜಲ ನೀರಿನಲ್ಲಿ ಶಿಖಿ ಅಗ್ನಿಯಲ್ಲಿ ಪವನ ವಾಯುವಿನಲ್ಲಿ ತಾರಾಪಥ ಆಕಾಶದಲ್ಲಿ ನವಗ್ರಹ ನವಗ್ರಹಗಳಲ್ಲಿ ಯೋಗ ವಿಷ್ಕಂಭಾದಿ ಯೋಗಗಳಲ್ಲಿ ಕರ್ಣ ಭವ ಮೊದಲಾದ ಕರ್ಣಗಳಲ್ಲಿ ಅಶ್ವಿನ್ಯಾದಿ ನಕ್ಷತ್ರಗಳಲ್ಲಿ ತಿಥಿ ಪ್ರತಿಪತ್ತು ಮೊದಲಾದ 15 ತಿಥಿಗಳಲ್ಲಿ ಶೀತಪಕ್ಷ ಶುಕ್ಲಪಕ್ಷ ಅಶಿತಪಕ್ಷ ಕೃಷ್ಣಪಕ್ಷಗಳಲ್ಲಿ ಸಂಕ್ರಮಣ ಹನ್ನೆರಡು ಸಂಕ್ರಮಣಗಳಲ್ಲಿ ಭಗವಂತ ತನ್ನ ವಿಭೂತಿ ರೂಪಗಳನ್ನಿಟ್ಟು ಜೀವ ಜಡಗಳ ಕಾರ್ಯ ಪ್ರವೃತ್ತಿ ಮಾಡಿಸುವನು. ಇವೆಲ್ಲವೂ ಕೂಡ ಅವನ ಅಧಿಷ್ಠಾನ. ಭಗವಂತನ ವಿಭೂತಿ ರೂಪಗಳು ಇರಲಿಕ್ಕೆ ಯೋಗ್ಯವಾದ ಸ್ಥಳಗಳು. ಈ ರೀತಿಯಲ್ಲಿ ಆಯಾ ಸ್ಥಳಗಳಲ್ಲಿ ಭಗವಂತನ ಆಯಾ ಮೂರ್ತಿಗಳನ್ನು ನೆನೆದು ಕಾಲಕಾಲಕ್ಕೆ ಅವರ ನೆನಪನ್ನೇ ಫಲವಾಗಿ ಫಲವಾಗಿ ದೇವರಿಂದ ಬೇಡಬೇಕು, ದೇವರನ್ನು ಬೇಡಬೇಕು. ನಾಲ್ಕು ಹೇಳಿದಲ್ಲ, ಅರ್ಥ ಬರ್ಸ್ಬೇಕ? ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಸ್ಯ ನ ತೆರದಿ ಲಕ್ಷ್ಮೀಧವನು ಪ್ರತಿದಿನದಿ ಸಾಲಗ್ರಾಮದೊಳಗಿಪ್ಪ 5,000 ಮ್ಯಾಲೆ 35 500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೊಡಿ ಪರನವರತ. ಭಗವಂತ ಸಾಲಿಗ್ರಾಮದಲ್ಲಿ ಎಷ್ಟು ರೂಪದಲ್ಲಿದ್ದಾನೆ ಅಂದ್ರೆ ಕಾದ ಕಾಂಚನದೊಳಗೆ ಶೋಭಿತ ಆದಿತೇಯಸ್ಯನ ತೆರದಿ. ಒಳ್ಳೆ ಬಂಗಾರ ಕಾಸಿದ್ದಾರೆ, ಆ ಕಾಸಿದಾಗ ಒಳಗೆ ಅಗ್ನಿ ಸೇರಿರುತ್ತೆ. ಅಗ್ನಿ ಹೇಗೆ ಕಾಣುತ್ತೆ ಅಂತ ಒಳ್ಳೆ ಪ್ರಜ್ವಲಿಸ್ತ ಕಾಣಿಸುತ್ತಲ್ಲ, ಆ ಥರ ಸಾಲಿಗ್ರಾಮವೇ ಬಂಗಾರದ ಥರ, ಕಾಸಿದ ಬಂಗಾರದ ಥರ ಶುದ್ಧವಾದ್ದು. ಅದರೊಳಗೆ ಭಗವಂತ ಇನ್ನಷ್ಟು ಅಗ್ನಿಯಂತೆ ಹೊಳೆಯುತ್ತಾ ಇರ್ತಾನೆ. ಯದ್ಯಪಿ ಆ ಬಂಗಾರ ನೋಡಿದಾಗ ಅದು ಚೆನ್ನಾಗಿ ಕೆಂಪ ಉರಿತಾ ಇದ್ರೆ ಅಲ್ಲಿ ಅಗ್ನಿ ಅಂತಲೇ ಕಾಣುತ್ತೆ, ಬಂಗಾರ ಕಾಣೋದೇ ಇಲ್ಲ. ಅಗ್ನಿ ಅಗ್ನಿ ಹೇಗೆ ಇಜ್ಜಲ್ ನೋಡಿ ಅಗ್ನಿ ಅಂತ ಹೇಳಿಬಿಡ್ತೀವೋ ಹಾಗೆ ಬಂಗಾರ ನೋಡಿ ಕೂಡ ಅಗ್ನಿ ಅಂತಾನೆ ಹೇಳ್ತಾರೆ. ಆದ್ರೆ ಬಂಗಾರ ಬೇರೆ ಅಗ್ನಿ ಬೇರೆನೆ ಇದ್ದಂತೆ ಇಲ್ಲಿ ಸಾಲಿಗ್ರಾಮದಲ್ಲಿ ಭಗವಂತ ಇರ್ತಾನೆ ಅಂತ ಹೇಳಿದರೆ ಸಾಲಿಗ್ರಾಮವೇ ದೇವರಲ್ಲ. ಆದರೆ ಮಾಮೂಲಾಗಿ ನೋಡಿದಾಗ ಸಾಲಿಗ್ರಾಮ ಬೇರೆ ದೇವರು ಬೇರೆ ಎಂಬ ಎಚ್ಚರವೇ ಹೋಗ್ಬಿಟ್ಟಿರುತ್ತೆ. ಸಾಲಿಗ್ರಾಮ ನೋಡಿಕೊಂಡು ಇದೇ ದೇವರು ಅಂತ ನಮಸ್ಕಾರ ಮಾಡ್ತಾ ಇರ್ತೀವಿ. ಆದ್ದರಿಂದ ಅಲ್ಲಿ ಎಚ್ಚರ ಬರಬೇಕು ಅಂತ ಅದ ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯ ಆಸ್ಯನ ತರದಿ ಅಂತ ಹೇಳಿದರು. ಆದಿತೇಯ ಆಸ್ಯ ಅಂದ್ರೆ ಆದಿತೇಯರು ಅಂದ್ರೆ ಅದಿತಿ ದೇವಿಯ ಮಕ್ಕಳು ಆದಿತೇಯರು ದೇವತೆಗಳು. ಅವರಿಗೆ ಮುಖ ಅಂದ್ರೆ ಆಹುತಿಗಳನ್ನ ತಗೊಂಡು ಹೋಗಿ ಅವರಿಗೆಲ್ಲ ಕೂಡ ತಲುಪಿಸುವಂತವರು ಯಾರು ಅಗ್ನಿದೇವರು. ಆ ರೀತಿಯಲ್ಲಿ ಪ್ರತಿದಿನ ಸಾಲಗ್ರಾಮದೊಳಗಿಪ್ಪ ಎಷ್ಟು ರೂಪದಿಂದ ಅಂದರೆ 5,000 ಮೇಲೆ 35,500 ರೂಪದಿ 535 ರೂಪದಿ ಸಾಲಿಗ್ರಾಮಗಳಲ್ಲಿದ್ದಾನೆ. ಅದು ಹೇಗಿದ್ದಾನೆ ಅಂದರೆ ಭೂಧರಗಳ ಅಭಿಮಾನಿ ದಿವಿಜರೋಡ್ ಇಪ್ಪನು ಅನವರತ. ಭೂಧರಗಳು ಅಂದ್ರೆ ಪರ್ವತಗಳು, ಪರ್ವತಾಭಿಮಾನಿ ದೇವತೆಗಳು ಆ ಸಾಲಿಗ್ರಾಮದಲ್ಲಿ ನಿಂತಿರ್ತಾರೆ. ಅಂತಹ ಸಾಲಿಗ್ರಾಮದಲ್ಲಿ ಪರ್ವತಾಭಿಮಾನಿಗಳ ಚಿಂತನೆ ಮಾಡಿ ಅವರಂತರ್ಯಾಮಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಇಷ್ಟು ರೂಪಗಳು ಹೇಗಿವೆ? ಸಾಲಗ್ರಾಮ ಅಂತ ಹೇಳಿದಾಗ 5,535 ರೂಪಾಯಿ ಆಗುತ್ತೆ. ಅಂದರೆ ಅರ್ಥ ಸಾರಿಗ್ರಾಮದೊಳಗೆ ಎಷ್ಟು ಭಗವದ್ ರೂಪಗಳಿವೆಯೋ ಆ ರೂಪಗಳಿಗೆ ತಕ್ಕಂತೆ ಹೆಸರು ಬಂದಿದೆ. ರೂಪಗಳಿಗೆ ತಕ್ಕಂತ ಹೆಸರು ಬಂದಿದೆ. ಆ ರೂಪಗಳೇನಿವೆ ಅದಕ್ಕೆ ತಕ್ಕಂತ ಹೆಸರು ಬಂತು. ಆ ಹೆಸರು ಹೇಗ್ ಬಂತು ಅಂದ್ರೆ ಅಲ್ಲಿ ರೂಪಗಳು ಹೇಗಿವೋ ಹಾಗಲ್ಲದೆ ರಿವರ್ಸ್ ಆಗಿ ಬಂತು. ಅಂಕಾನಾಂ ರಾಮತೋ ಗತಿಹಿ ಅಂತ ಸಾಮಾನ್ಯ ತಿಳ್ಕೊಂಡು ಹೇಳ್ತಾರೆ. ಏನಂದ್ರೆ ಈ ಅಕ್ಷರಗಳಲ್ಲಿ ಏನ್ ರೂಪಗಳಿವೆ ಆ ರೂಪಗಳಷ್ಟೇ, ಸಾಲಿಗ್ರಾಮದಲ್ಲಿ ಇಷ್ಟೆಲ್ಲ ಇಲ್ಲ, ಒಂದೇ ರೂಪ ಇರುತ್ತೆ ಅಂತ ಅವ್ರ ಕಲ್ಪನೆ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಅಲ್ವಾ, ಅವಾಗ ಏನಾಗುತ್ತೆ ಅಂದ್ರೆ ಒಳಗೆಷ್ಟು ರೂಪಗಳಿರುತ್ತೋ ಆ ರೂಪಗಳಿಗೆ ತಕ್ಕಂತ ಹೆಸರು ಅಲ್ಲಿ ಅದು ಬಂದಿರುತ್ತೆ. ಅದು ಭಗವಂತನ ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ಯಾವ ಯಾವ ಪದಾರ್ಥದಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿರುತ್ತೋ ಅದಕ್ಕೆ ತಕ್ಕಂತ ಹೆಸರಿಂದ ಅದನ್ನ ಕರೆಯುವುದು ಜ್ಞಾನಿಗಳ ಮತ. ಅದರಿಂದ ಇದರಲ್ಲಿ ರೂಪಗಳಿವೆ ಪದಾರ್ಥದಲ್ಲಿ ಇಲ್ಲ ಅಂಬುದು ಸರಿಯಲ್ಲ. ಆದ್ದರಿಂದ ಭಗವಂತ ಅಲ್ಲಿ ಪರ್ವತಾಭಿಮಾನಿ ದೇವತೆಗಳ ಒಂದು ಸನ್ನಿಧಾನದಲ್ಲಿ ತಾನು ನಿಂತುಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಬರಕೊಟ್ಟ ಕಾಗ ಕಾಂಚನದೊಳಗೆ ಕಾಯಿಸಿದ ಶುದ್ಧ ಬಂಗಾರದಲ್ಲಿ ಪ್ರವೇಶ ಮಾಡಿದ ಆದಿತೇಯಾಶ್ಚನ ತೆರದಿ ಆದಿತೇಯರು ಎಂದರೆ ಅದಿತಿ ದೇವಿಯ ಮಕ್ಕಳು ಆದಿತೇಯರು. ಆಶ್ಯ ಎಂದರೆ ಮುಖ. ಹಾಗಾದರೆ ದೇವತೆಗಳ ಮುಖ ಎಂದು ಅರ್ಥ. ಆದಿತೇಯಾಶ್ಚ ಎಂದರೆ ದೇವತೆಗಳ ಮುಖ ಎಂದರ್ಥ. ಅಂದರೆ ಯಾರ ದ್ವಾರ ದೇವತೆಗಳಿಗೆ ಅವರವರ ಹವಿಸ್ಸು ಸೇರುತ್ತೋ ಅವರು ಆದಿತೇಯಾಶ್ಚರು, ಅರ್ಥಾತ್ ಬ್ಯಾಕಟಲ್ಲಿ ಅಗ್ನಿದೇವರು. ಸೇರುತ್ತೋ ಅವರು ಆದಿತೇಯಾಶ್ಚ. ಅಗ್ನಿದೇವರು ತೆರದಿ ಅಗ್ನಿದೇವರಂತೆ ಲಕ್ಷ್ಮೀಭವನು ಜ್ಞಾನಧನಾದಿ ಸಂಪತ್ತುಗಳಿಗೆ ಒಡೆಯಳಾದ ಲಕ್ಷ್ಮೀದೇವಿಯ ಪತಿಯಾದ ಶ್ರೀಹರಿಯು ಪ್ರತಿದಿನದಿ ನಿತ್ಯದಲ್ಲಿ ಸ ಸಾಲಗ್ರಾಮದೊಳಗಿಪ್ಪ ಸಾಲಿಗ್ರಾಮಗಳಲ್ಲಿ ಇರುವಂಥವನಾಗುತ್ತಾನೆ. ಆ ಸಾಲಿಗ್ರಾಮಗಳಲ್ಲಿ ಅಭಿಮಾನಿಗಳಾಗಿರುವಂಥ ಭೂಧರಗಳಭಿಮಾನಿ ಪರ್ವತಗಳಿಗಭಿಮಾನಿ ದಿವಿಜರೋಳ್ ದೇವತೆಗಳಲ್ಲಿ ಅನವರತ ಎಡಬಿಡದೆ ಐದು ಸಾವಿರ ಮೇಲೆ ಮೂವತ್ತೈದಕ ಐನೂರು ರೂಪದಿ ಐದು ನೂರ ಮೂವತ್ತೈದು ರೂಪದಿಂದ ಇಪ್ಪನು ಸದಾ ಕಾಲದಲ್ಲಿ ಇರುವವನಾಗಿರುತ್ತಾನೆ. ಚಂಡಾಲಾದಿಗಳ ಸ್ಪರ್ಶ ಆದರೂ ಕೂಡ ಚಂಡಾಲಾದಿಗಳ ಸ್ಪರ್ಶ ಆದರೂ ಕೂಡ ತೊಲಗದೆ ಇರುವಂಥವನಾಗುತ್ತಾನೆ. ಶ್ರೀರಮಣ ಪ್ರತಿಮೆಗಳೊಳಗೆ ಹದಿಮೂರಧಿಕವಾಗಿಪ್ಪ ಮೇಲೈನೂರು ರೂಪವ ಧರಿಸಿ ಇಪ್ಪನು ಆಹಿತಾಚಲದಿ ದಾರು ಮಥನವಗೈಯೇ ಪಾವಕ ತೋರುವಂತೆ ಪ್ರತೀಕಸುರರುಳು ತೋರುತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ ಮುಂದೆ ಹೇಳ್ತಾರೆ. ಶ್ರೀರಮಣ ಅಂದ್ರೆ ಜ್ಞಾನಮೂರ್ತಿಯಾದ ಲಕ್ಷ್ಮೀದೇವಿಗೆ ಜ್ಞಾನವನ್ನ ದಯಪಾಲಿಸುವಂತಹ ವಿಜ್ಞಾನಮೂರ್ತಿ ಈತ ಜ್ಞಾನಾನಂದಮಯ ಮೂರ್ತಿ. ಅಂಥ ಸ್ವಾಮಿ ಪ್ರತಿಮೆಗಳೊಳಗೆ ಅದು ಹೇಗಿದ್ದಾನೆ? ಸ್ವರಮಣ ಯಾವಾಗ್ಲೂ ಕೂಡ ತನ್ನ ಒಳಗೆ ತಾನು ಸುಖ ಪಡತಕ್ಕಂಥ ಸ್ವಾಮಿ. ಲಕ್ಷ್ಮೀದೇವಿ ಮೊದಲಾದ ಎಲ್ಲಾ ಜಗತ್ತಿಗೆ ಸಂತೋಷ ಕೊಡ್ಲಿಕ್ಕಾಗಿ ಎಲ್ಲ ಕಡೆ ವ್ಯಾಪಾರ ಮಾಡುತ್ತಾ ಇರ್ತಾನೆ. ಶ್ರೀರಮಣ ಪ್ರತಿಮೆಗಳೊಳಗೆ ಪ್ರತಿಮೆಗಳಲ್ಲಿ ಇದ್ದಾನೆ ಭಗವಂತ. ಹೇಗಿದ್ದಾನೆ ಅಂದ್ರೆ ಲೋಹಾದಿ ಪ್ರತಿಮೆಗಳಲ್ಲಿ ಹದಿಮೂರಧಿಕವಾಗಿಪ್ಪ ಮೇಲೆ ಐನೂರು ರೂಪವ ಐದು ನೂರ ಹದಿಮೂರು ರೂಪಗಳನ್ನು ಧರಿಸಿ ಎಲ್ಲಿರ್ತಾನೆ ಈತ ಅಂದ್ರೆ ಆಹಿತ ಅಚಲದಿ ಆಹಿತಾಚಲಗಳಲ್ಲಿ ತೋರುತಿಪ್ಪನು. ಅಂದ್ರೆ ಆಹಿತ ಅಂತ ಹೇಳ್ತಾ ಇದ್ದಾರೆ ಅಚಲವಾದಂಥ ಜಡ ಪ್ರತಿಮಾಗಳು. ಚರ ಅಚರ ಪ್ರತಿಮಾಗಳು ಆಮಿತ ಅಂದ್ರೆ ಆವಾದಿತವಾದಂತಹ ಪ್ರತಿಮಾಗಳಲ್ಲಿ ಯಾವಾಗೂ ಇರ್ತಾನೆ ಭಗವಂತ. ಇಲ್ಲಿ ಅಚಲ ಅಂದ್ರೆ ಕದಲದೇ ಇರುವಂತದ್ದು ಜಡ, ಆಮಿತ ಅಂದ್ರೆ ಬೀಜಾಕ್ಷರ ಮಂತ್ರಗಳಿಂದ ಆವಾಹನ ಮಾಡಿದರೆ ಬಂದಿರತಕ್ಕಂತಹ ಮೂರ್ತಿ ಆಹಿತ ಮೂರ್ತಿ. ಕೆಲವು ಸ್ವಯಂ ವ್ಯಕ್ತ ಮೂರ್ತಿಗಳು ಅದು ಬೀಜಾಕ್ಷರದಿಂದ ಕರೆದದ್ದಲ್ಲ. ಮಧ್ವಾರ ಮಧ್ವಾಚಾರ ಕೊಟ್ಟಿದ್ದಾರೆ ನಮಗೆ ಪ್ರತಿಮಾಗಳನ್ನ, ಮೂಲರಾಮ ಪ್ರತಿಮಾ ಅವೆಲ್ಲ ಆ ಪ್ರತಿಮಾಗಳು, ದೊಡ್ಡ ದೊಡ್ಡವರು ಆವಾಹನ ಮಾಡಿದ ಪ್ರತಿಮಾಗಳು ಅವೆಲ್ಲ ಆಹಿತ ಪ್ರತಿಮಾಗಳು. ಆಹಿತ ಆಹಿತ ಪ್ರತಿಮೆಗಳಲ್ಲಿ ಆಹಿತ ಅಚರಣಿ ಅಂದ್ರೆ ಚರಣ ಇಲ್ಲದೇ ಇರುವಂತಹ ಆಹಿತ ಪ್ರತಿಮೆಗಳಲ್ಲಿ ಭಗವಂತ ಈ ರೀತಿ ಇರ್ತಾನೆ. ಅಲ್ಲಿ ಹೇಗಿರ್ತಾನೆ ಅಂದ್ರೆ ಹೇಳ್ತಾರೆ ಅಧಿಕಾರ ವಿವಕ್ಷೆಯಿಂದ. ಅಧಿಕಾರ ವಿವಕ್ಷ ಅಂದ್ರೆ ಹೇಳ್ತಾ ಇದ್ದಾರೆ ದಾರು ಮಠನದ ಗೈಯೆ ಪಾವಕ ತೋರುವಂತೆ. ಯಜ್ಞಗಳಲ್ಲಿ ಈ ಅರಣಿ ಅಂತ ಮಥನ ಮಾಡುತ್ತಾರೆ, ಮಥನ ಮಾಡಿದಾಗ ಕಟ್ಟಿಗೆಯಲ್ಲಿ ಅಗ್ನಿ ಚೆನ್ನಾಗಿ ತೋರುತ್ತೆ, ಚೆನ್ನಾಗಿ ಕಡದ್ರ ಚೆನ್ನಾಗಿ ಅಗ್ನಿ ಬರುತ್ತೆ, ಇಲ್ಲ ಚೂರು ಒಂದು ಕಿಡಿ ಹಾರಿ ಬರುತ್ತೆ. ಚೆನ್ನಾಗಿ ಮಥನ ಮಾಡಿದ್ರ ತಕ್ಕಂದ್ರೆ ಜರ ಜರ ಬರುತ್ತೆ, ಇಲ್ಲ ತುಂಬಾ ವಿಧಾನ ಮಾಡ್ತಾ ಇದ್ರೆ ಒಂದು ಗಂಟೆ ಆದ್ರೂ ಬರಲ್ಲ ವಿಧಾನ ಬರುತ್ತೆ. ಅದಕ್ಕೆ ಚೆನ್ನಾಗಿ ವೇಗವಾಗಿ ಸರಸರ ಸರಣೆ ಮಾಡಿದರೆ ಬಂದ್ಬಿಡುತ್ತೆ. ಅದಕ್ಕೆ ಅಧಿಕಾರಕ್ಕೆ ತಕ್ಕಂತೆ ಪ್ರಕಟ ಆಗ್ತಾನೆ ಭಗವಂತ. ಎಲ್ಲೆಲ್ಲಿ ಅಂದರೆ ಹೇಳ್ತಾ ಇದ್ದಾರೆ ಪ್ರತೀಕ ಸುರರೋಳು, ದೇವತೆಗಳೇ ಪ್ರತಿಮಾ, ಆ ಪ್ರತಿಮಾ ಅಂತರ್ಗತನಾಗಿರ್ತಕ್ಕಂಥ ಪ್ರತೀಕ ಅಂದ್ರೆ ಪ್ರತೀಕದಲ್ಲಿ ಸುರರು, ಆ ಸುರರಲ್ಲಿ ಆ ದೇವತೆಗಳೊಳಗೆ ತದಂತರ್ಗತ ವಾಯು ವಾಯುವಂತರ್ಗತ ಭಗವಂತ ಪ್ರಕಾಶಮಾನನಾಗಿ ತತ್ತದಾಕಾರದಲ್ಲಿ ತೋರುತ್ತಿಪ್ಪನು ನೋಡ್ಪರಿಗೆ. ಆ ಪ್ರತಿಮಾ ಹೇಗಿರುತ್ತೆ ಆಯಾ ಆಕಾರದಲ್ಲಿ ಭಗವಂತನೇ ತಾನು ತೋರ್ತಾ ಇರ್ತಾನೆ. ಈ ರೀತಿ ಭಗವಂತ ಆಯಾ ಪ್ರತಿಮೆಗಳಲ್ಲಿ ತಾನು ವಿಶೇಷವಾಗಿ ಯಾರ್ಯಾರಿಗೆ ಹೇಗೆ ಹೇಗೆ ಕಾಣಬೇಕೋ ತೋರಬೇಕೋ ಹಾಗೆ ತೋರತಾ ಇರ್ತಾನೆ. ಆದ್ದರಿಂದ ಆ ಪ್ರತಿಮೆಗಳಲ್ಲಿ ಅರ್ಚನೆ ಮಾಡತಕ್ಕಂಥವರಿಗೆ ಈ ರೀತಿ ಅನುಗ್ರಹ ಮಾಡುತ್ತಾನೆ. ಅಲ್ಲ ಅಪ್ರಬುದ್ಧಾನಾಂ ಪ್ರತಿಮಾಸು ಸರ್ವತ್ರ ವಿದಿತಾತ್ಮನ, ಜ್ಞಾನಿಗಳಾದವರಿಗೆ ಚೆನ್ನಾಗಿ ಭಗವಂತನ ಸರ್ವತ್ರ ನೋಡತಕ್ಕಂಥ ಅಭ್ಯಾಸ ಬಂದವರಿಗೆ ಪ್ರತಿಮೆಗಳು ಬೇಕಾಗಿಲ್ಲ. ಆದರೆ ಆ ಅಭ್ಯಾಸ ಇಲ್ಲದಂತಹ ನಮ್ಮಂಥವರಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ಕಾನ್ಸಂಟ್ರೇಷನ್ ಪಾಯಿಂಟ್ ಬೇಕು, ಅದಕ್ಕೆ ಅಲ್ಲಿ ಪ್ರತಿಮಾ ತಗೊಂಡ್ರೆ ಅಲ್ಲಿ ಭಗವಂತ ದರ್ಶನ ಕೊಡುತ್ತಾನೆ, ಆವಾಹನೆಗೆ ತಕ್ಕಂತೆ ಕೊಡುತ್ತಾನೆ, ಅದನ್ನು ಹೇಳ್ತಾ ಇದ್ದ. ಅದಕ್ಕೆ ಪ್ರತಿಮಾ ಅದರೊಳಗೆ ಆವಾಹನ ಅಥವಾ ಪ್ರತಿಮಾದಲ್ಲಿ ದೇವರ ಸನ್ನಿಧಾನ ಅದೆಲ್ಲ ಅವರವರ ಯೋಗ್ಯತೆ ತಕ್ಕಂತೆ ದೇವರು ಕಾಣಿಸ್ತಾ ಹೋಗ್ತಾನೆ. ಹೌದಲ್ಲ, ನಿನ್ನೆ ಪಂಡಾಪುರದಲ್ಲಿ ನೋಡಿ ಎಷ್ಟು ಆಶ್ಚರ್ಯ, ಪಂಡಾಪುರದಲ್ಲಿ ನಿಂತದ್ದು ಯಾರು ಕೃಷ್ಣ, ಅವನೇ ವಿಠಲ, ಆತನ ಹೆಂಡತಿ ರುಕ್ಮಿಣಿ, ಅಕ್ವಾಮ ಅವರಿಬ್ಬರಿಗೆ ಮದುವೆ ಮಾಡಿಸೋ ಕಾಲಕ್ಕೆ ಅಂದ್ರೆ ಮದುವೆಗಾಗಿ ಪತ್ರ ತಂದು ಕೊಟ್ಟವರು ಬರೀದರಲ್ಲ ಬ್ರಾಹ್ಮಣ, ಆ ಬ್ರಾಹ್ಮಣನ ವಂಶಸ್ಥರೇ ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಅದು ವಿಶೇಷ. ಆ ವಂಶಸ್ಥರು ಒಬ್ರು ಟ್ರೈನಲ್ಲಿ ಬರೋ ಕಾಲಕ್ಕೆ ಸಿಕ್ಕರು, ಅವರೆಲ್ಲ ಪಂಡರಾಪುರದ ವಿಶೇಷಗಳನ್ನು ಹೇಳ್ತಾ ಇದ್ರು. ಈ ವಂಶ ಎಂಥದ್ದು ನಮ್ದು ಅಂದ್ರೆ ಆ ಬ್ರಾಹ್ಮಣ ಯಾರು ತಂದು ಕೊಟ್ಟಲ್ಲ ಕರಪತ್ರ, ಅವರನ್ನೇ ಕೃಷ್ಣ ನೀವೇ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವರ ವಂಶವೇ ಇಲ್ಲಿ ನಿಂತಿದೆ, ಆ ವಂಶದವರು ನಾವು ಅಂದ್ರು. ಅವರೇ ಅಲ್ಲಿ ನಿತ್ಯ ಮಧ್ವರೆ ಅಲ್ಲಿ ಪೂಜೆ ಮಾಡೋದು, ವಿಠಲನ ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅದು ಹೇಳ್ತಾ ಹೇಳ್ತಾ ಅಲ್ಲಿ ವಿಠಲ ಎಷ್ಟು ಚೆನ್ನಾಗಿ ಆಡುತ್ತಾನೆ ಭಕ್ತರ ಜೊತೆಗೆ ಅಂದ್ರೆ ಅಷ್ಟೆಲ್ಲ ಆಡುತ್ತಾನೆ ಭಗವಂತ ಮತ್ತೆ ನಾವು ಹೋದ್ರೆ ಒಂದು ಕಷ್ಟ ತಂದಿರ್ತಾರೆ. ಆದ್ರೆ ಜ್ಞಾನಿಗಳಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಾನೆ, ಅಲ್ಲಿ ಮಾತಾಡ್ತಾನೆ ಓಡಾಡ್ತಾನೆ ಎಲ್ಲ ಮಾಡುತ್ತಾನೆ ಅಂತ ಅಲ್ಲಿ ನಡೆದಂತಹ ಕಥೆಗಳನ್ನ ಎಲ್ಲ ಹೇಳ್ತಾ ಇದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಅವರ ತಂದೆ ಹೇಳ್ತಾ ಇದ್ರಂತೆ ವಿಠಲ ಆತನ ಸುತ್ತು ಆ ಮಂದಿರ ಸುತ್ತು ಪ್ರಾಕಾರ ಬೀದಿ ಅಲ್ಲಿ ಹೆಜ್ಜೆ ಹಾಕ್ಬೇಕಂದ್ರೆ ಹೆದರಿಕೆ ಆಗುತ್ತೆ. ಆ ಭಕ್ತರ ಚರಿತ್ರೆ ಎಲ್ಲ ನೆನೆಸ್ಕೊಂಡ್ರೆ ಅಪ್ಪ ಅಂಥವ್ರು ಓಡಾಡಿದ ಜಾಗ ಅಲ್ಲಿ ನಾವು ಕಾಲ ಹಾಕ್ಲಿಕ್ಕೆ ಯೋಗ್ಯತೆ ನಮ್ಗಿದೆ ಅನ್ಸ್ಬಿಡುತ್ತೆ, ಅಂಥವರೆಲ್ಲ ಓಡಾಡಿದ ಜಾಗ. ವಿಠಲ ನಮಗೆ ಪ್ರತಿಮಾದಲ್ಲಿ ವಿಠಲ ಕಾಣಿಸಲ್ಲ, ಅವನಿಗೆ ಹಚ್ಚಿದ ಗಂಧ ಅದೇನು ಆ ಪ್ರತಿಮೆಗೆ ಹಚ್ಚಿದಂಥ ಗಂಧ ವಸ್ತ್ರ ಅದು ನೋಡ್ತಾ ಇರ್ತೀವಿ, ಅದು ನೋಡೇ ವಿಠಲ ವಿಠಲ ಅಂತ ಹೋಗ್ತಾ ಇರ್ತೀವಿ ನಾವು. ಒಳಗೆ ವಿಠಲ ಒಬ್ಬರಿದ್ದಾನೆಂಬ ಎಚ್ಚರವೇ ನಮ್ಗಿರಲ್ಲ. ವಿಠಲನ ದರ್ಶನ ಆಯಿತು, ವಿಠಲನ ಕಾಲು ಮುಟ್ಟಿದೆ ಅಂತ ಬರ್ತಾ ಇತ್ತು, ಆಯ್ತು ನಮ್ಮ ಪಾಡಿಗಷ್ಟೇ. ಅಲ್ಲಿ ಹೆಂಗಸರು ಗಂಡಸರು ಭಕ್ತರು ತುಕಾರಾಮು, ನಾನಾದೇವು, ನಮ್ಮ ಕಡೆ ಪುರಂದರದಾಸರು, ಸಕ್ಕುಬಾಯಿ, ಆಮೇಲೆ ಜಾನಾಬಾಯಿ ಅಂತ ಬರುವಂತೆ ಯಾರ್ಯಾರು ಎಲ್ಲರೂ ಕೂಡ ಅಲ್ಲೆಲ್ಲೇ ಇದ್ದುಕೊಂಡು ವಿಠಲ ಸೇವಾ ಮಾಡಿದವರಂತವರೆಲ್ಲ. ನಮ್ಮ ಮತಕ್ಕೆ ಸೇರಲಿಲ್ಲ, ಆದ್ರೆ ಭಗವಂತ ಅನುಗ್ರಹ ಮಾಡಿದ ನಂತರ ಮತ್ತವರು ಮತಕ್ಕೆ ಬಂದೇ ಬರಬೇಕು, ಇಲ್ಲಾಂದ್ರೆ ಬೇರೆ ಗತಿ ಇಲ್ಲ. ಅದು ವಿಜಯದಾಸರು ಹೇಳ್ತಾರೆ. ಯಾರು ನಮ್ಮ ವೈಕುಂಠದಾಸರು, ಅವರಿಗೆ ದೇವರು ಕಾಣಿಸ್ತಾ ಇದ್ದ, ತೊಡೆ ಮೇಲೆ ಆಡಿದ್ದ, ಎಲ್ಲ ಆಡಿದ್ದ, ಆದ್ರೆ ಏನಂತೆ ಮತ್ತು ಬರಬೇಕಾಯಿತು. ಅವರೇ ವೇಣುಗೋಪಾಲದಾಸರಾಗಿ ಬಂದು ಮತ್ತು ವಿಜಯದಾಸರ ಹತ್ರ ಅನುಗ್ರಹ ಪಡೆದು ಮತ್ತು ಹೋಗ್ಬೇಕಾಗಿ ಬಂತು. ಅವರೆಲ್ಲರೂ ಕೂಡ ಯೋಗ್ಯರೇ, ದೇವರ ದರ್ಶನ ಪಡೆದವರೇ, ಬೇರೆ ಬೇರೆ ಮತದಲ್ಲಿ ಇದ್ದವರೇ, ಆದರೆ ಭಗವಂತ ಮತ್ತು ಇಲ್ಲಿ ಜನ್ಮ ಕೊಟ್ಟು ಅನುಗ್ರಹ ಮಾಡುತ್ತಾನೆ ಎಂಬುದು ತಾತ್ಪರ್ಯ. ಅಲ್ಲಿ ಹೇಳ್ತಾರೆ ಆ ಅರ್ಚಕರು ಮೊದಲುಕೊಂಡು ಆ ಕಾಲದಲ್ಲಿ ಹೇಗಿದ್ರು ಅಂತ. ಆ ವಿಠಲನಿಗೆ ಅರ್ಚಕರು ಪೂಜೆ ಮಾಡ್ತಾ ಇದ್ರಂತೆ, ಅಭಿಷೇಕ ಮಾಡ್ತಾ ಏನೋ ಸರಿ ಮಾಡ್ತಾ ಇದ್ರಂತೆ, ಅಲಂಕಾರ ಮಾಡ್ತಾ ಇದ್ರೆ ಒಬ್ಬರು ಭಕ್ತರು ದರ್ಶನಕ್ಕೆ ಬಂದ್ರಂತೆ. ಬಂದ ಕೂಡಲೇ ಅವರು ಸರಿ ಅರ್ಚಕರು ಇನ್ನ ಹಿಂದೆ ಬಿಡು ತಿರುಗದೆ, ಹಿಂದೆ ತಿರುಗೂ ನೋಡದೆ, ಯಾಕೆ ವಿಠಲನಿಗಾಗಿ ಬಂದಿದ್ದೀರಾ, ವಿಠಲ ಇಲ್ಲಿ ಇಲ್ಲವಾಗ ಎಲ್ಲಿದ್ದಾನೆ ಅಂದ್ರೆ ತುಕಾರಾಮ್ ಮನೆಯಲ್ಲಿ ಕೂತಿದ್ದಾರೆ ಅಲ್ಲಿ ನೋಡಿ. ಅವರು ಇಲ್ಲಿ ವಿಠಲ ಅಲ್ಲಿದ್ದಾರೆ ಅಂತ ಹೇಳ್ಕೊಂಡು ಆ ಪ್ರತಿಮೆಗೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಬಂದವರು ಹೇಳಿದ್ರು ಇಲ್ಲಿ ವಿಠಲ ಇಲ್ಲ ಅಂತ. ಹೌದಾ, ನಾ ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರು ಹೋಗ್ಬಿಟ್ರು. ನಮಗೆ ಅದೇನಿಲ್ಲ, ಪ್ರತಿಮೆ ಇದ್ರೆ ಸಾಕು ನಮಗೆ, ಅದಕ್ಕೆ ಅಭಿಷೇಕ ಆದ್ರೆ ಸಾಕು. ಅವ್ರು ಅಲ್ಲಿಗೆ ಹೋದ್ರಂತೆ. ಅಲ್ಲಿಗೆ ಹೋದ್ರೆ ಅಲ್ಲಿ ಕಸ ಬಳಿಯುವಂತ, ಅವರ ಮನೆ ಕಸ ಬಳಿಯುವಂತ ಒಬ್ಬ ಹೆಣ್ಮಗಳು, ಇವರು ನೋಡಿದ ಕೂಡಲೇ ಆಕೆ ಯಾಕೆ ಹೇಳಬೇಕು ಇವೆಲ್ಲ ವಿಠಲಂದು, ಯಾರೋ ಪಾಪ ಜನ ಇರ್ತಾರೆ, ಒಳಗೆ ಗುರುಗಳಿದ್ದಾರಾ ಅಂತ ಕೇಳಿದ್ರಂತವ್ರು. ಆ ಬಂದವರು ಕೇಳಿದ ಕೂಡಲೇ ಆಕೆ, ನೀವು ಬಂದದ್ದು ವಿಠಲನಿಗೆ ಆಗಿಯಲ್ಲ, ವಿಠಲ ಒಳಗೆ ಕೂತಿದ್ದಾನೆ, ಹೋಗಿ. ಶಾಕ್ ಮೇಲೆ ಶಾಕ್ ಎಲ್ಲ. ಅಲ್ಲಿ ಒಳಗೆ ಹೋಗಿ ಕೂತರೆ ವಿಠಲ ಇವರು ದರ್ಶನ ಕೊಡ್ತಾನೆ, ಅವರು ದರ್ಶನ ಕೊಡ್ತಾನೆ, ಎಲ್ಲರೂ ವಿಠಲನ ಜೊತೆ ಆಡುವವರೇ. ಅವರು ಅಭಂಗಗಳು ಅಂತ ಬರುತ್ತಿದ್ದಾರೆ ತುಕಾರಾಮ್ ಅವರೆಲ್ಲ. ಕೊನೆ ಕಾಲದಲ್ಲಿ ಅವರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ವಿಠಲನೆ ಬಂದು ಕೂತು ಬರುತ್ತಂತೆ. ವಿಠಲ ಬರೆದಂತಹ ಪುಸ್ತಕ ಇನ್ನ ಅಲ್ಲಿದೆ, ಅದನ್ನ ಗ್ಲಾಸ್ ಇದರಲ್ಲಿ ಇಟ್ಟು ಅದರಲ್ಲಿ ವಿಠಲ ಬರೆದದ್ದು ಅಂತ ಹೇಳ್ತಾರೆ. ಆಥರ ಅವರು ಸರಿ ಆಟ ಆಡಿದ್ದ. ಇನ್ನೊಬ್ಬ ಆಕಿ ಜಾನಬಾಯಿ ಅಂತ, ಗೋಪಾಲ್ಪುರ ಅಂತಲ್ಲಿ ಹತ್ತಿರ ಇರುತ್ತೆ, ಅಲ್ಲಿ ಅವರ ದರ್ಶನಕ್ಕಾಗಿ ಎಲ್ಲ ಇಟ್ಟಿರ್ತಾರೆ. ಆಕಿದ ಜಾಗ ಅಂತ ಹೇಳ್ತಾರೆ. ಆಕೆ ದೇವರ ಮೇಲೆ ಹತ್ತಿ ವಿಪರೀತ. ಅದು ಹೇಗೆ ಅಂದ್ರೆ ಆಕೆಗೆ ಬೆಳಿಗ್ಗೆದ್ದು ಆಕೆ ಕಿವಿಯಲ್ಲಿ ಅಯ್ಯೋ ಹಸಿವೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ ಅಂತ ಹೇಳಿದಂಗ ಆಗ್ತಿತ್ತಂತೆ. ಅದಕ್ಕೆ ಅಯ್ಯೋ ವಿಠಲನಿಗೆ ಹಸಿವೆ ಆಗ್ತಾ ಇದೆ, ನಾನು ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಹಲ್ಲೂ ತಿಕ್ಕದೆ ಒಂದಿಷ್ಟು ಭಕ್ರಿ ಎಲ್ಲ ಮಾಡ್ಕೊಂಡು ಉಪ್ಪಿನಕಾಯಿ ಬೇಗ ಬೇಗ ತಗೊಂಡು ಹೋಗಿ ಆತ ಕೊಡ್ಬೇಕಂತೆ. ಅಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ, ದೇವರಿಗೆ ನೈವೇದ್ಯಕ್ಕೆ ಹೋದ್ರೆ ಭೋಗ ಅಂತ ಕೊಡ್ತಾರೆ, ಅದರ ಮೇಲೆ ವಸ್ತ್ರ ಹೊದಿಸ್ತಾರೆ. ಆ ವಸ್ತ್ರ ಹೊದಿಸೋ ಕಾಲಕ್ಕೆ ಅವರ ಸೆರಗು ಹೊದಿಸ್ಕೊಂಡ್ ಬರ್ತಾರಂತೆ. ವಸ್ತ್ರ ಅಥವಾ ಸೆರಗು ಹೊದಿಸ್ಕೊಂಡ್ ಬಂದು ಆ ಸೆರಗು ಯಾರಿಗಾದ್ರೂ ತಾಕ್ರೆ ವಿಠಲ ಊಟ ಮಾಡಲ್ಲ ಅಂತ ಆ ಸೆರಗನ್ನು ಬಾಯಿಲಿಟ್ಕೊಂಡು ಹೋಗ್ತಾರಂತ, ಬಾಯಿಲಿಟ್ಕೊಂಡು ಹೋಗ್ತಾರಂತ ಅವರು. ಅಲ್ಲ, ದೃಷ್ಟಿ ದೃಷ್ಟಿ ಪ್ರಧಾನ. ಆ ಇಟ್ಕೊಂಡು ಬಂದದ್ದು ನೋಡಿಸ್ಬೇಕು ದೇವರಿಗೆ, ತೋರಿಸಿದ ಅದು ಊಟ ಮಾಡಿದ್ದಂಗ ಅದು, ಆದ್ಮೇಲೆ ತಿನ್ಬೇಕು. ಆ ವಿಠಲಿನ ತೋರಿಸದೆ ಊಟ ಮಾಡಲ್ಲಂತವ್ರು. ಅದೊಂದು ನೋಡಿ, ಮನೆಯಾಗ ಮಾಡಿದ ಅಡಿಗೆ ಎಲ್ಲ ದೇವರು ತೋರಿಸ್ಬೇಕು ಹೋಗ್ಬೇಕು. ಆಕೆ ದಿನ ಹೀಗೆ ಬರ್ತಾ ಇದ್ರೆ ಒಂದು ಸಹ ಒಬ್ರು ಹೇಳದಂತೆ, ಇದೇ ನೀನು ಅನ್ಯಾಯ ಮಾಡ್ತಾ ಇದೀಯಾ, ಪೂರ್ಣ ಧ್ವನ ಆಯ್ತು, ಬೆಳಿಗ್ಗೆ ಸ್ನಾನವೂ ಮಾಡ್ದಂಗೆ ಭಕ್ರಿ ಮಾಡಿ ತಗೊಂಡೋಗಿ ಕೊಡ್ತೀವಲ್ಲ ವಿಠಲನಿಗೆ, ಏನ್ ಅನ್ಕೊಂಡಿ ದೇವರದು, ಅದೇ ಇದ್ದಲ್ಲಿ ಅದನ್ನ ಚೂರು ಸ್ನಾನ ಮಾಡಿ ಮಡಿಲಿ ನೀರು ತಂದು ಮಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಆಕೆಗೆ ಹೌದಾ ನಂಗೆ ಗೊತ್ತೇ ಇಲ್ಲ, ಆ ಹಸುವೆ ಆಗುತ್ತೆ ಅಂತ ಗೊತ್ತು, ಅವಸರ ಹೊಡ್ಕೊಂಡು ಬರ್ತಾ ಇದೆ ಅಷ್ಟೊಂದು ನನಗೆ ಗೊತ್ತಿದ್ದಿಲ್ಲ. ಮೊದಲನೇ ದಿವಸ ಅದಕ್ಕೆ ಹೋಗಿ ಚಂದ್ರಭಾಗದಲ್ಲಿ ಮಾಡಿ ಸ್ನಾನ ಮಾಡಿ ನೀರು ತಂದು ಮೊದಲೇ ಫಸ್ಟ್ ಟ್ರಯಲ್ ಎಲ್ಲ ಕಟ್ಟಿಗೆ ಮೇಲೆ ಕೂತ್ಕೊಂಡು ಎಲ್ಲ ಮಾಡಿ ಏನೋ ಮಾಡ್ತೀವಿ ಪಾಪ ಆಕೆ. ಅಷ್ಟೊಳಕಲ್ಲಿ ಈಕೆ ಮಾಡೋದು ತಡ ಆಗಿಬಿಟ್ಟಿದೆ, ಈಕೆ ತರಲಿಲ್ಲ. ಅಲ್ಲಿ ನೋಡಿದ್ರೆ ವಿಠಲನಿಗೆ ಅಭಿಷೇಕ ಮಾಡಿ ಎಲ್ಲ ಜನ ಕಾದ್ಕೊಂಡಿದ್ದಾರೆ. ಬೆಳಿಗ್ಗೆ ದರ್ಶನ, ಬೆಳಿಗ್ಗೆ ಕಾಕಡ ಆರತಿ ಅಂತಾಗುತ್ತೆ, ಆರತಿ ಅದ್ಕೊಳ್ಳಿ ನೈವೇದ್ಯ ಆಗ್ಬೇಕು ಭೋಗ ಅಂತ ಹೇಳಿ. ಆದ್ರೆ ಈಕೆ ಬರಲಿಲ್ಲ, ಬೆಳಿಗ್ಗೆದ್ದು ಓಡಿಬೋಳು ಬರ್ಲಿಲ್ಲ, ಮಡಿ ಎದ್ದು ಕುಂಕುಂಬಿಟ್ಟಿದ್ದಾರೆ ಅಲ್ಲಿ. ಏನ್ ನೋಡಿದ್ರೆ ದೇವರಿಗೆ ಗಂಧ ಎಲ್ಲ ಇಟ್ಟು ಕುಂಕುಮ ಇಟ್ಟು ಅದು ಚುಕ್ಕಿ ಇಡ್ತಾರಂತೆ. ಎಷ್ಟು ಸಲ ಇಟ್ಟರು ಆ ಚುಕ್ಕಿ ಅಂತ ಗಂಧ ಬಿದ್ದೋಗ್ತಾ ಇದೆ. ಆಚಾರ ನೂರು ಸಲ ಇಟ್ಟು ಅಲ್ಲಿದ್ದವರು ಅರ್ಚಕರು ಸಾಕಾಗಿ ಕೈ ನೋವಾಗ್ಬಿಟ್ಟು ಯಾಕೆ ಬಿಟ್ಟರ ಇದು ಮಾಡ್ತಾ ಇದೆ ಇವತ್ತು, ನೀನು ಇಟ್ಕೊಂಡ್ರೆ ಹೊರತು ದರ್ಶನ ಕೊಡಲ್ಲೋ ಎಲ್ಲರಿಗೆ, ನೀನ್ ಸರಿಯಾಗಿ ಆ ಚುಕ್ಕೆಯಲ್ಲಿ ಇಟ್ಟಿದ್ರೆ ಎಲ್ಲ ದೇವರನ್ನ ದರ್ಶನಕ್ಕೆ ಬಿಡೋದು ಎಲ್ಲ ಕಾಲಿದಾರಪ್ಪ ಯಾಕೆ ಹಿಂಗ್ ಮಾಡ್ತಾ ಇದ್ದೀವೋ ಅಂತ ಅಂದ್ಕೊಂಡು ಕೊಳ್ಳೆ ಗುಸುಗುಸು ದೇವ್ರ ಮಾತು ಕೇಳಿಸ್ತಂತೆ ಆಚಾರ್ಯ. ಮರಾಠಿಯಲ್ಲಿ ಮಲಗ ಭೂಕ್ ಹೋತಾರೆ, ನನ್ ಹಸಿ ಆಗ್ತಾರೆ ಅಂದ್ರೆ ಅವಾಗ ಆಚಾರ್ಯಗೆ ನೆನಪಾಗುತ್ತೆ ದಿನಾಗೂ ವಿಠಲನಿಗೆ ಭೂಕ್ ಆಗತ್ತೆ ಭೂಕ್ ಆಗತ್ತೆ ಬರ್ತಾ ಇದ್ರೆ ಜನ ಎಲ್ಲೂ ಹಾಕಿ ಅಂತ ಬರ್ಲಿಲ್ಲ. ಸರಿ ಅವಾಗ ಪರಿಚಾರಕರೆಲ್ಲ ಬಂದ್ರೆ ಓಡ್ಕೊಂತ ಬಂದ್ರಂತೆ ಮನೆಗೆ ಬಂದ್ರೆ ಆಕೆ ಎಲ್ಲ ಹರಳು ಕೊಂಡ್ಕೊಂಡಿದ್ದಾಳೆ, ಹೊರೆ ಉರಿತಾ ಇದೆ ಒಂದು ಕಡೆ ಮಡಿ ಯಾರು ಮುಟ್ಟಬಾರದು, ಏನ್ ಮುಟ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ, ಒದಾಡತ ಕೂತಿದ್ದಾಳೆ. ಬಂದ್ರು ಬಾಮ್ಮ ನೈವೇದ್ಯಕ್ಕೆ, ಎಲ್ಲಿ ನೈವೇದ್ಯ ಇನ್ನ ಏನಾಗಿಲ್ಲ ನಾ ಹೇಳ್ತಾರ್ಲಿ ವಿಠಲನ್ಗೆ ಅಂದ್ರೆ ಈಗ ಏನಾಗಿಲ್ಲ ತಗೊಂಬಾಮ ಕಾದಿದ್ದಾನೆ ವಿಠಲ. ಅವಾಗ ಏನು ಅವ್ನು ಎರಡು ಬಕ್ರೆ ಆದ್ರೆ ಒಂದು ಚುಪ್ಪೇಕಾಯಿ ಹಾಕೊಂಡು ಹೋಗಿ ಕೊಟ್ಟೆ, ಆಗ ಚುಕ್ಕೆ ನಿಂತಿದಂತೆ. ಅದ ಹೇಳದಂತೆ ನೀನ್ ಅವೆಲ್ಲ ನೋಡ್ಬೇಡ, ನೀನ್ ಏನ್ ಮಾಡ್ತೋ ಬೇಗ ವಿಠಲನ್ ಮೊದಲು ಬರಬೇಕು. ಅವಾಗಿಂದ ಈಗ್ಲೂ ಕೂಡ ನೈವೇದ್ಯದಲ್ಲಿ ಜಾನವಾಯಿ ಹಾಕಿದ ನೈವೇದ್ಯ ಅಂತ ಬರುತ್ತಂತೆ ದೇವರಿಗೆ, ಆ ಟೈಮ್ನಲ್ಲೇ ಹಾಕ್ಬೇಕು. ಆಕೆ ಇಲ್ಲ, ಆಕೆ ಹೆಸರಿನಲ್ಲಿ ನೈವೇದ್ಯ ಒಂದೆರಡು ಭಕ್ರಿ ಒಂಚೂರು ಏನೋ ಪಲ್ಯ ಉಪ್ಪಿನಕಾಯಿ ಇಷ್ಟೇ ದೇವರ ನೈವೇದ್ಯ. ಈಗ್ಲೂ ದೇವರ ನೈವೇದ್ಯ ಕಾಲಕ್ಕೆ ಆ ನೈವೇದ್ಯ ತರೋ ತಡ ಆದ್ರೆ ದೇವ್ರು ನಿಲ್ಬಿಡ್ತಾನಂತೆ, ಅದು ಬರಬೇಕಂತಂದ್ರೆ ಹೇಗ ಆಡ್ತಾನ ಅಂತ ಅದಕ್ಕೆ ಹೇಳ್ತಾರೆ.
ವೈಷ್ಣವ
ಸಂಪ್ರದಾಯ
ಶ್ರೀನಿವಾಸಂಗೆ ರಾಗಿ ಮುದ್ದೆ ಒಂದು
ಸತ್ತದಾಕಾರದಲ್ಲಿ ನೋಡ್ತಾರೆ ಆಯಾ ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ಅವರ ಸರಿ ಆಟ ಆಡ್ತಾರೆ. ಅದೇ ನಮ್ಗೇನಂದ್ರೆ ಇವೆಲ್ಲ ಈ ಸಬ್ಜೆಕ್ಟ್ ಪರಿಚಯ ಇಲ್ಲ. ಅವನೊಬ್ಬನಿದ್ದಾನೆ, ಅವನನ್ನು ಅನುಭವಿಸಿ ಈ ತರ ಚಿಂತನೆ ಮಾಡ್ಲಿಕ್ಕಾದ್ರೂ ಆಗುತ್ತೆ ಎಂಬ ಎಚ್ಚರವೂ ಇಲ್ಲ ನಮಗೆ. ಹೌದಲ್ವ, ಏನೋ ಒಂದಿಷ್ಟು ಸಾಧನ ಅಂದ್ರೆ ಬೆಳಿಗ್ಗೆ ಎಷ್ಟು ಗುರುಮಂತ್ರ ಅದು ಇದು ಮಾಡ್ಕೋಬಹುದು, ಓಡೋ ಹೋಗ್ತಾ ಇರೋದು ಪಾರಾಯಣ ಮಾಡೋದು ಮುಗಿಸೋದಷ್ಟೆ. ಅವನೊಬ್ಬನಿದ್ದಾನೆ, ಅವನ ಕಾಣಬೇಕೆಂಬ ಎಚ್ಚರವೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಇಂಥ ಸಬ್ಜೆಕ್ಟೇ ಬೇರೆ ಇದೆ ಅವನಿಗಾಗಿ ಮನಸ್ಸಿನಲ್ಲಿ ತಪಣೆ ಪಡುವುದು ಅಂತ ಒಂದು ವಿಷಯ ಇದೆ, ಅದನ್ನು ಬಹಳ ದೂರ ಆಗಿದೆ ಎಂಬುದು ಕೂಡ ಎಚ್ಚರ ಇಲ್ಲ. ನಮಗೆ ನಾವೇ ದೊಡ್ಡ ಭಕ್ತರು ಸರ್ಟಿಫಿಕೇಟ್ ಕೊಂಡ್ಕೊಂಡ್ಬಿಟ್ಟು ನಾವು ತಿರುಗಾ ಆಡ್ತಾ ಇರ್ತೀವಿ. ಇನ್ನು ನಮ್ಮ ನೋಡಿ ಇನ್ನೊಂದು ಮಿಕ್ಕವರು ಕೊಡ್ತಾ ಇರ್ತಾರೆ, ನೀವು ಬಹಳ ದೊಡ್ಡವರು ಬಹಳ ದೊಡ್ಡ ಭಕ್ತರು ನಾಚಿ ಆಗಲ್ಲ ನಮಗೆ ಎದ್ದಂತವರು ಇದ್ದಾರೆ. ಆ ಕೇಳಿದ ಕಾಲಕ್ಕೆ ಆಶ್ಚರ್ಯ ಆನಂದ ಆಗ್ಬಿಡ್ತು. ಎಂಥವ್ರು ಇರ್ತಾರಲ್ಲ ಅಲ್ಲೇ ಹುಟ್ಟಿದವರು ಜೇತಿರ್ತರು, ಅವನ್ ನೋಡಿ ನೋಡಿ ಉದ್ಧಾರವರು ಜೇತಿರ್ತಾರೆ ಅಲ್ವಾ. ಆ ತರ ಎಷ್ಟು ಚೆನ್ನಾಗಿ ಭಗವಂತ ಸುತ್ತ ತಿರುಗಾಡಿದವರು. ಆದ್ರೆ ಮತ್ತೆ ಹೋಗ್ತೀರಾ ಪಂಡಾಪುರಕ್ಕೆ ಅಬ್ಬಾ ಮತ್ತೆ ಹೋಗ್ಬಾರ್ದು ಅನ್ಸ್ಬಿಡುತ್ತೆ, ಯಾಕಂದ್ರೆ ಸುತ್ತ ಎಲ್ಲ ಎಲ್ಲಿ ನೋಡಿದ್ರೆ ಹೋಗಿರ್ತಾರೆ, ಎಲ್ಲಿ ನೋಡಿದ್ರೆ ಕೆಂಪು, ಎಲ್ಲಿ ನೋಡಿದ್ರೆ ಇದು ಅಬ್ಬಾ ಸಾಕಯ್ಯ ಅನ್ಬಿಡುತ್ತೆ ಅಲ್ಲಿ ನೋಡಿದ್ರೆ. ಆದ್ರೆ ಭಕ್ತಿ ಕೆಂಪು ಚೆನ್ನಾಗಿರುತ್ತಲ್ಲಿ, ಎಲ್ಲ ಶುದ್ಧ ಭಕ್ತರು ಅಂದ್ರೆ ಆ ಭಕ್ತಿಯಲ್ಲಿ ಆಚಾರ್ಯರ ಸಿದ್ಧಾಂತ ಪ್ರಕಾರ ಇಲ್ಲ ಅವರಲ್ಲಿ, ಆದರೂ ವಿಠಲ ಅಂದ ಅಭಿಮಾನ, ವಿಠಲ ಅಂದ ಅಭಿಮಾನ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರ್ತಾರೆ. ಆದರೆ ಇಲ್ಲಿ ದೃಷ್ಟಿ ಇಷ್ಟೇ, ಅವರು ಹಾಗೆ ಬಂದಿರಲ್ಲ ಅಂತೇಳಿ ಅವರ ಸಿದ್ಧಾಂತ ಪ್ರಕಾರ ಹೋಗೋದು ಬೇಡ. ಅವರಿಗೆ ದೇವರು ಆ ಜನ್ಮದಲ್ಲಿ ಆಯಾ ಮತದಲ್ಲಿ ಇಟ್ಟರೂ ಕೂಡ ತನ್ನ ಮೇಲೆ ಭಕ್ತಿ ಕೊಟ್ಟು ಆ ಪುಣ್ಯದ ಪರಿಪಾಕದಿಂದ ಆಚಾರ್ಯ ಸಿದ್ಧಾಂತದಲ್ಲಿ ಮತ್ತೂ ಬರುವಂತೆ ಮಾಡಿ ಅನುಗ್ರಹ ಮಾಡುತ್ತಾನೆ. ವಿಜಯದಾಸರ ಮಾತು ಹೇಳ್ತಾರೆ, ಪಂಡರಾಪುರ ಬಂದೆ ನಿನ್ನ ನೋಡ್ಲಿಕ್ಕೆ ಬಂದರೆ ವಿಜಯದಾಸರು ಸುಧಾರ ತರದ್ರು, ಮಿಕ್ಕವರು ಮುಂದೆ ಕಟ್ಬಿಟ್ರು ಈ ಭಜನೆ ಮಾಡೋದ್ರಲ್ಲ ಅಂತಾರೆ ವಿಜಯದಾಸರು. ಅಲ್ಲಯ್ಯ ನನಗಿಂತ ಇವ್ರು ಜಾಸ್ತಿ ಆದ್ರ, ಇವರೆಲ್ಲ ಕೊನೆಗೆ ನಾನೇ ನೀನನ್ನು ಬಿಡ್ತಾರೋ, ನಾನೇ ನೀನನ್ನು ಬಿಡ್ತಾರೆ ಇವರೆಲ್ಲ ಆಮದವರೆಲ್ಲ, ಮತ್ತೆ ನನ್ನ ಕಡೀತಿಯಲ್ಲ ನಮ್ಮ ದ್ವರಾಯ ಮತದಲ್ಲಿ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಹಾಗಂದ ಕಾಲಕ್ಕೆ ನಾವು ಅವ್ರ ಕಡೆ ಸ್ವಲ್ಪ ಚೂರು ಕಡಿಮೆ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ಹೌದು ಆಚಾರ ಮತದಲ್ಲಿ ಬಂದ್ರೆ ಭಗವಂತ ಪೂರ್ಣಾನುಗ್ರಹ ಮಾಡ್ತಾನೆ. ಆದರೆ ನಾವು ಈ ಆಚಾರ ಮತದಲ್ಲಿ ಬರಲಿಕ್ಕೆ ಮೊದಲು ಎಷ್ಟು ಮತಗಳಲ್ಲಿ ಹುಟ್ಟಿದ್ವೋ, ಏನು ಹುಟ್ಟಿದ ಕಾಲಕ್ಕಿಂತ ನಾವು ಇದೇ ಮತದಲ್ಲಿ ಬಂದ್ವಾ? ಇಲ್ಲಲ್ಲ, ವಿಜಯದಾಸರ ಮಾತಿನಲ್ಲಿ ಅರ್ಥ ಇದೆ. ಅಪ್ಪ ಎಲ್ಲೆಲ್ಲಿ ಬಂದಿದ್ವು, ಈ ಜನ್ಮದಲ್ಲಿ ಬಿದ್ದಾನೆ ಅವರಿಗೂ ಕೊಡುತ್ತಾನೆ. ಆದ್ರೆ ಅವರ ಈ ಜನ್ಮದಲ್ಲಿ ಬೇರೆ ಮತದಲ್ಲಿ ಹುಟ್ಟಿದ್ರು ದೇವರ ಮೇಲೆ ಭಕ್ತಿ ನೋಡಿ ಆ ಮತಕ್ಕೆ ಹೋಗ್ಬಿಡ್ಬೇಡಿ, ಎಚ್ಚರ ಇರಲಿ ಅಂತ ಎಚ್ಚರ ಕೊಡ್ತಾರೆ. ಈಗ ಅದು ಬಹಳ ಚೆನ್ನಾಗಿ ಹೇಳ್ತಾರೆ. ಕೊನೆಗೆ ಅವರ ಭಕ್ತಿ ಪರಾಕಾಷ್ಠ, ಸ್ವಚ್ಛವಾದ ಮತ ಇದು. ಈ ಮತ ಅಲ್ಲದೆ ಬೇರೆ ಮತ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಖಂಡಿತ ಹೊರಗ ದರ್ಶನ
ಕೊಡ್ತಾರೆ.
ಇಲ್ಲ ಅದೇ ಹೇಳುದು,
ಅವರು ಮತ ಬೆಳೀತ ಮತ ಅಂತ ತಿಳಿದ್ರು ಈ ಸರಿಯಾದ ಜ್ಞಾನದಿಂದಾನೇ ಅವನ್ನ ನೋಡಿಬೇಕು, ಇಲ್ಲದೆ ಅವ್ನು ದರ್ಶನ
ಕೊಡಕ್ಕಾಗಲಿಲ್ಲ.
ಹೆಸರು ಇದಿಲ್ಲದೆ ಇರ್ಬೋದು.
ಸರಿಯಾದ ಜ್ಞಾನ ಅಂದ್ರೆ ಕೆಲವರಿಗೆ ಅವನೊಬ್ರು ಇದ್ದಾನೆ ಸಾಕಪ್ಪ ಸಂಶಯ, ಮತ ಏನೋ ನಾರಾಯಣ ಅಂತ ಹೇಳುತ್ತೆ, ಆದ್ರೆ ಇವನು ಬೇರೆನೆ ಅಂತ ಒಳಗೆ ಕಡಿತಾ ಇರುತ್ತೆ. ಆ ಥರ ಉಪಾಸನೆ ಮಾಡಿದವರು ಹಾಗೆ ಅವ್ರು ಏನೇನು ಒಳಗೆ ಏನ್ ಕೊಡ್ತಾನೋ ಗೊತ್ತಿಲ್ಲ. ಇಲ್ಲದಿದ್ರೆ ಶ್ರೀ ವೈಷ್ಣವರು ಇಲ್ಲಿ ಭೇದ ಅಲ್ಲಿ ಒಂದೇ ಮತ ಅಂತ ಶ್ರೀ ವೈಷ್ಣವ ಮತದಲ್ಲಿ ಹುಟ್ಟಿದವರು ನೋಡಿದ್ರೆ ಅಪ್ಪ ಸಾಕಯ್ಯ ನೀವು ಬೇಡ ನಿಮ್ ಸಂಪರ್ಕ ಬೇಡ ಅನ್ಸ್ಬಿಡುತ್ತೆ. ಆದರೆ ಅಂಥ ವೈಕುಂಠದಾಸರ ಹತ್ರ ವಾದರಾಜರೇ ಮೊದಲಾದ ಮಹಾನುಭಾವರೆಲ್ಲ ಹೋಗಿ ಎಂಥ ಮಾತುಗಳು ಹೇಳ್ತಾರೆ ವಾದರಾಜರಂಥವ್ರು. ಅಲ್ಲಿ ವಾದರಾಜರ ಮುಂದೆ ಇವ್ರ ಜೊತೆ ಮಾತಾಡುವಾಗ ವೈಕುಂಠದಾಸರು ವಯಸ್ಸಾಗಿತ್ತು, ಪಾಪ ಅವರಿಗೆ ಹಲ್ಲೆಲ್ಲ ಇದಾಗಿತ್ತು. ಮಾತಾಡ್ತಾ ಇದ್ರೆ ಎಂಜಲು ಸಿಡಿತು ಯಾರ ಮೇಲೆ, ವಾದರಾಜರ ಮೇಲೆ. ಸಿಗ್ತಾರ ಸಿಬ್ಬಂದಿ ಇರ್ತಾರೆ, ಏ ದಾಸರೇ ಸ್ವಲ್ಪ ಸರಿ ಇಟ್ಕೊಂಡು ಮಾತಾಡಿ, ಅಡ್ಡೆ ಇಟ್ಕೊಂಡು ಮಾತಾಡಿ, ನಿಮ್ ಎಂಜಲು ಸಿಡಿಯುತ್ತೆ ಸ್ವಾಮಿಗಳ ಮೇಲೆ. ಅವಾಗ ವಾದರಾದರೂ ಪದವಿ ಮಾಡಿಬಿಡ್ತಾರೆ, ಎಂಜಲನ್ನಬಹುದ ಮನುಜರೇ ನೀವು, ನರ ಅರ್ಜುನನೇ ಬಂದಿದ್ದಾನೆ ಇಲ್ಲಿ, ವೈಕುಂಠ ದಾಸೋತ್ತಮನ ವದನದಿಂದ ಉದುಗಲಿಸಿದ ಗಂಗೆಯ ಅದು ಎಂಜಲಲ್ಲ, ಮತ್ತೆ ಬೇರೆ ಮತ. ಹಾಗಾದ್ರೆ ಒಳಗೆ ಕೂತಿದ್ದು ಮಾತ್ರ ಭಗವಂತನ ಚಿಂತನೆ ಈ ಪ್ರಕಾರನೇ ಇದೆ, ಚೂರು ಸಂಶಯಗಳು ಅದಿರುತ್ತೆ, ಪರಿಹಾರ ಮಾಡಿ ಭಗವಂತ ನಮ್ಮ ಮತಕ್ಕೆ ಕರ್ಕೊಂಡು ಬಂದೇ ಕೊಟ್ಟ ನೋಡ್ರಿ. ಅಲ್ಲಿ ಹೊರಗೆ ಕಾಣಿಸ್ತಾನೆ ಅಷ್ಟೇ, ಅಲ್ಲಮ್ಮ ಅಲ್ಲಿ ಮತದ ಪ್ರಕಾರ ಅಂತ ಹೇಳಿದ್ರೆ ಸಂಶಯನೇ ಕೂತಿರುತ್ತೆ. ಆ ಮತಕ್ಕೆ ಬಂದಿರ್ತಾರೆ, ಆ ಮತದ ಆಚಾರನ ಬಿಟ್ಕೊಳ್ಳಿಕ್ಕೆ ಆಗಲ್ಲ, ಅದನ್ನೇ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ನೇ ಹೇಳ್ತಾ ಇರ್ತಾರೆ. ಒಳಗೆ ಮಾತ್ರ ಇಲ್ಲಪ್ಪ ಇವ್ರು ಬೇರೆನೆ ಅಂತ ಚೂರು ಚೂರು ಇರುತ್ತೆ, ಆಗ ಮಾತ ಮಾಡಿರ್ತಾರೆ. ಆ ಫಲವಾಗಿ ಮತ್ತು ವಿಶೇಷವಾದ ದೃಢವಾದ ಜ್ಞಾನ ಕೊಟ್ಟ ಅನುಗ್ರಹ. ಅಲ್ಲಿ ಕೂಡ ಇದೇ ಮತದ ಪ್ರಕಾರ ಮಾಡಿದ್ರು ಅಂತ ಹೇಳಲಿಕ್ಕೂ ಇಲ್ಲ, ಬಿಟ್ರು ಅಂತ ಹೇಳಲಿಕ್ಕೂ ಇಲ್ಲ, ಪೂರ್ಣ ಬಂತು ಅಂತ ಹೇಳಲಿಕ್ಕಿಲ್ಲ. ಒಟ್ಟಾರೆ ಬೇರೆ ಒಬ್ಬ ಎಚ್ಚರನ್ನು ಮಾಡಿರ್ತಾರೆ ಅಷ್ಟೇ. ಅದರಲ್ಲಿ ಆಚಾರ ಸಿದ್ಧಾಂತ ಪ್ರಕಾರ ಎಲ್ಲಾ ವಿಷಯಗಳು ಅಲ್ಲಿರಲ್ಲ, ಕೆಲವು ಅವರು ಹೇಳಿದ್ರು ಹಾ ತರಿಸಿರಿ ಅಂತ ಹೋಗ್ತಾರೆ. ಹಾಗೆ ತ್ಯಾಗಯ್ಯ, ಪೋತನ, ಅನ್ನಮಯ್ಯ ಎಲ್ಲರೂ ಇಂಥವರೇ, ಅದು ಯಾರು ಕಡಿಮೆ ಇಲ್ಲ. ಅವರನ್ನು ನೋಡಿದಾಗೆಲ್ಲ ಪುರಂದರದಾಸರು ಒಂದು ಇದು ಮಾಡ್ತಾರೆ. ಹರಿಶರಣರು ಶರಣರು ಎನ್ನ ಮನೆಗೆ ಬಂದರು, ತುಕಾರಾಮ್ ಅಂದ್ರೆ ಅವರ ಬಗ್ಗೆ ಹೇಳಿ. ಹಾಗಾದ್ರೆ ಅಲ್ಲಿ ಅವ್ರು ನೋಡಿದ್ದು ಆ ಜೀವನ ಯೋಗ್ಯತೆ, ಆ ಯೋಗ್ಯತೆ ತಕ್ಕಂತ ಭಗವಂತ ಕೊಟ್ಟ ಭಕ್ತಿ ಅದು ಹಿಂದಿನ ಜನ್ಮದ್ದು, ಈ ಜನ್ಮದಲ್ಲಿ ಮೇಲ್ ರೂಪ ಮೇಲಿನ ಮತ ಅದು ದೂರಕ್ಕಿಟ್ರು, ಅದಕ್ಕೆ ಮಾತ್ರ ಗೌರವ ಕೊಟ್ಟು ಕರೆದು ಆಚರಣೆ ಎಲ್ಲ ಕಡೆ ಆಗಿತ್ತು. ಇಲ್ಲದಿದ್ರೆ ವೈಕುಂಠದಾಸರ ಜೊತೆಗೆ ಪುರಂದರದಾಸರು, ವ್ಯಾಸರಾದರು, ಅಂದರೆ ಯಾರು ವಾದರಾದರು, ಕನಕದಾಸರು ಎಲ್ಲರಿಗೂ ಹೋಗಿ ಅವರನ್ನ ಭೇಟಿ ಮಾಡುವಂತ ಅವಶ್ಯಕತೆ ಇದ್ದಿಲ್ಲ, ಬೇರೆ ಮತದವರಲ್ಲ ಅಂತ ಇಲ್ಲ, ಅದು ಚೂರು ಬಂದು ತರಿಸಿದ್ರು. ಆದ್ರೆ ಆ ತರಿಸುವಾಗ ನಮ್ಮವರು ಚೂರು ಎಡವು ಬೀಳಲಿಕ್ಕೆ ಹೋದ್ರೆ ಆ ಎಲ್ಲ ಒಂದೇ ಬಿಡ್ರಿ ದೇವರು ಎಲ್ಲರೂ ಕಾಣಿಸಿದ್ರಲ್ಲ ಅಂದ ಚಾಟಿ ಎತ್ಕೊಟ್ರು ನಮ್ಮ ವಿಜಯದಾಸರು, ಸ್ವಲ್ಪ ಜಾಗ್ರತೆ ಇರ್ರಿ ಅದೆಲ್ಲ ಉದ್ದೇಶ ಅಂತ ಎಚ್ಚರ ಕೊಟ್ಟರು. ಆ ರೀತಿಯಲ್ಲಿ ಭಗವಂತ ಖಚಿತ ಆಗಿರಲ್ಲ ಅಲ್ಲಿ, ಅದಕ್ಕೆ ವಿಜಯದಾಸರು ಮಾತು ಹೇಳ್ತಾರೆ, ಒಂದು ಮಾತು ಹೇಳ್ಬಿಡ್ರಿ, ಇವರೆಲ್ಲರ ಕುರಿತು ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಹೊರಗೆ ಕಂಡರೆ ಏನು ಒಳಗೆ ಕಾಣದ, ಒಳಗೆ ವಿಮರ್ಶನ ಆಗಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ನಾವು ಎಷ್ಟು ಅಂದ್ರೆ ಅವ್ರೆಲ್ಲ ಅಲ್ಲಿ ಕೊಡ್ತೀವಿ. ಅಲ್ಲ ಇದೊಂದು ಸಬ್ಜೆಕ್ಟ್ ಇದೆ ಅಂದ್ರೆ ಗೊತ್ತಿಲ್ಲ, ಸಬ್ಜೆಕ್ಟ್ ಇಂಥದೊಂದು ಇದೆ ಅಂತಲೇ ಗೊತ್ತಿಲ್ಲ. ಯಾಕಿಲ್ಲ, ತುಂಬಾ ದೊಡ್ಡವರು ಅವರಲ್ಲಿ ಭಗವಂತನ ವಿಚಿತ್ರ ಭಕ್ತಿ ಮಾಡಿದವರು. ಅದ್ರಲ್ಲಿ ಲವಲೀಶ ನಮಗಿಲ್ಲ, ಎಷ್ಟು ಶಾಸ್ತ್ರ ಓದಿದ್ರು ಇಲ್ಲ ತಿಳಿದಿವಿ, ಏನ್ ಬಿದ್ದೀವಿ ಏನೂ ಬರಲ್ಲ. ನೀವು ಶಾಸ್ತ್ರ ಓದಿರಿ, ನಾವು ಓದಿದ್ರು ನಾವೇನು ಕಡಿಮೆಯಾ, ಅವು ಏನಿಲ್ಲ. ಏನು ಪ್ರವಚನ ಮಾಡೋದ್ರಲ್ಲಿ ತಾತ್ಪರ್ಯ, ಹೇಳೋದ್ರ ತಾತ್ಪರ್ಯ ಹೋಗ್ತಾ ಇದೆ. ಯಾವ ಜನ್ಮಕ್ಕೆ ಬರುತ್ತೋ ಯಾವ ಕೊಡ್ತಾರೋ ಗೊತ್ತಿಲ್ಲ ಭಗವಂತ ಅಲ್ವಾ. ಯಾಕೆ ಬಂತು ಅಂದ್ರೆ ಆ ಮಾತೆಲ್ಲ ನೆನಪಾಗ್ತಾ ಬಂತು. ಎಂಥ ಅವಸರ ಇಡ್ತಾ ಇದೆ, ಹೇಗಿರುತ್ತೆ ತಿರುಪತಿಯಲ್ಲೂ ಅಷ್ಟೇ. ಅಂತ ದೊಡ್ಡವರು ಓಡಾಡಿದ ಜಾಗ, ನಾವು ಸಲ ಓಡ್ಕೊಂಡು ಹೋಗಿ ದೇವ್ರ ನೋಡ್ಕೊಂಡು ಬರ್ತೀವಿ ಅಂದ್ರೆ ಹೇಗಿರುತ್ತೆ. ಆ ನೆನಪಾದ ಆಗ್ಬೇಕಲ್ಲ. ಇಂಥ ಅಂದ್ರೆ ನಮಗೆ ಕ್ಷೇತ್ರಕ್ಕೆ ಹೋದಾಗ ಕ್ಷೇತ್ರ ಮಹಿಮ, ಅಲ್ಲಿ ಕ್ಷೇತ್ರದಲ್ಲಿ ಭಕ್ತರು ಯಾರ್ಯಾರಿದ್ರು, ಅವ್ರು ಹೇಗೆ ಚಿಂತನೆ ಮಾಡಿದ್ರು, ಇದೆಲ್ಲ ನೆನಪು ಮಾಡಿಕೊಂತ ಆ ಕ್ಷೇತ್ರದಲ್ಲಿ ನೆನಪು ಬಂದಾಗ ಬರುವ ಭಾವೋದ್ರೇಕ ಬೇರೆ. ಅದು ಕೇಳಿ ಬಿಟ್ಟು ಸುಮ್ಮನೆ ಹೋಗಿ ದೇವ್ರ ಮುಂದೆ ನಿಂತರೆ ಏನೂ ಇರಲ್ಲ. ಅದು ಕೊಟ್ಟದ್ದು ಪೇಡ ತಿನ್ಬೋದು. ಯಾಕಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಆ ಚಿಂತನೆ ಬರಬೇಕು. ಚಿಂತನೆ ಬಂದ್ರೆ ಹೊರತು ಸಾಧನೆ ಅಂದ್ರೆ ಏನು, ಆ ಚಿಂತನೆ ಏನು, ಯಾರ್ಯಾರು ಹೇಗಿದ್ರು, ಎಲ್ಲಾ ಜೀವನ ಎಲ್ಲಾ ಬಿಟ್ಟು ಅವನಿಗಾಗಿ ಕೂತರಲ್ಲ, ಅದರಲ್ಲಿ ಏನ್ ಸಿಗ್ತಾ ಅವರಿಗೆ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ, ಆಲೋಚನೆ ಕೂಡ ಯಾಕೆ ಬರ್ತಾ ಇಲ್ಲ ನಮ್ಗೆ, ಯಾಕೆ ಹೀಗಿದ್ದೀವಿ ಅಂತ. ನಮ್ಮ ಸ್ಥಿತಿಗೆ ಇನ್ನೊಬ್ಬರು ಬೇಡ, ನಮ್ಮ ಸ್ಥಿತಿಗೆ ನಾವೇ ಅಯ್ಯೋ ಅಂತ ಅಂದ್ಕೊಳ್ಳೋದಂಗ್ರೆ ಹೇಗೆ ಅಂತ. ಇನ್ನೊಬ್ಬರು ಯಾರು ಮಾಡಲ್ಲ, ಒಳಗಿದ್ದವ್ರಿಗಂತೂ ಪಾಪ ಅಂದ್ಬಿಡ್ತಾರೆ ಅವರು. ಆದ್ರೆ ನಮ್ಮ ಪರಿಸ್ಥಿತಿ ನಮ್ಗೆ ಕನಿಷ್ಠ ನಮ್ಗೆ ಹೇಗಿದ್ದೀವಿ ನಾವು ಅಂತ ಗೊತ್ತಾದಾಗಿದ್ರೆ ಹೇಗೆ. ಶ್ರೀಕೃಷ್ಣ ಮಂತ್ರಾಲಯದಲ್ಲಿ ಬೇರೆ ಬೇರೆ ಎಲ್ಲ ನಮ್ಗೆ ಅನುಗ್ರಹ ಮಠ.